ಅದಕ್ಕೆ ನಾನು ಹೇಳ್ತಾ ಇರ್ತೇನೆ. ಎಷ್ಟೋ ಜನ ನನ್ನ ಬಳಿಗೆ ಬಂದು ಕೂಡ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ, ಕಷ್ಟಗಳನ್ನ. ಚೆನ್ನಾಗಿದ್ದೇವೆ ಅಂತ ಹೇಗಿದ್ದೀರಿ ಕೇಳಿದ್ರೆ ನಾನು ಅವತ್ತು ಹೇಳಿದ್ನಲ್ಲ ಲಿಸ್ಟ್ ಕೊಡ್ತಾರೆ. ಆ ಕಷ್ಟಗಳನ್ನು ಹೇಳ್ತಾ ಎಷ್ಟು ವರ್ಷಗಳವರೆಗೆ ಆ ಕಷ್ಟಗಳನ್ನು ಕೇಳಿದ್ದಾಯ್ತು ನಾನು ಅಂತೀರಾ? ನೋಡಿದರೆ ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ, ಎಲ್ಲರದ್ದು ಒಂದೇ ಬಗೆಯ ಕಷ್ಟಗಳು. ಇದನ್ನೆಲ್ಲ ಮತ್ತೆ ನಾನು ಕೇಳಬೇಕೆ? ನಾನು ಭಗವದ್ ಧ್ಯಾನ ಮಾಡ್ತಾ ಇರಬೇಕು. ಈ ಜನರ ಕಷ್ಟಗಳನ್ನು ತಾಪತ್ರಯಗಳನ್ನು ನಾನು ಯಾತಕ್ಕೆ ಕೇಳಬೇಕು ಅಂತ ಎಷ್ಟೋ ಸತಿ ಅನಿಸಿತ್ತು. ಆದರೆ ನಡುವೆ ನಡುವೆ ಆಲೋಚನೆ ಮಾಡ್ತೇನೆ, ಆಹಾ ಆಹಾ, ಇವರು ತಮ್ಮ ಕಷ್ಟಗಳನ್ನು ಅದೇ ಥರ ಹೇಳ್ತಾ ಇರಲಿ, ಯಾಕೆ ಅದರಿಂದ ನಮ್ಮ ವೈರಾಗ್ಯ ಹೆಚ್ಚುತ್ತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿದ್ದಾನೆ, ರೋಗ ವೃದ್ಧಾಪ್ಯ ಮರಣ ಇವುಗಳನ್ನೆಲ್ಲ ನೋಡ್ತಾ ಇರಬೇಕು. ದುಃಖ ದೋಷಾನುದರ್ಶನಂ, ಅನುದರ್ಶನ ಅಂತಂದ್ರೆ ಗೊತ್ತಾ, ಮತ್ತೆ ಮತ್ತೆ ಅದನ್ನು ನೋಡ್ತಾ ಇರಬೇಕು ಅಂತ. ಎಲ್ಲಿಯವರೆಗೆ ನಿಮ್ಮ ವೈರಾಗ್ಯ ದೃಢವಾಗುವುದಿಲ್ಲವೋ, ಎಲ್ಲಿಯವರೆಗೆ ನಿಮಗೆ ಭಗವದ್ ಅನುರಾಗ ಅಂತ ಹೇಳ್ತಕ್ಕಂಥದ್ದು ದೃಢವಾಗುವುದಿಲ್ಲವೋ, ಅಲ್ಲಿಯವರೆಗೆ ಸ್ವಲ್ಪ ಸ್ಮಶಾನಕ್ಕೆ ಹೋಗಿ ಬರ್ತಾ ಇರಬೇಕು, ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ತಾ ಇರಬೇಕು, ಹೋಗಿ ಬರ್ತಾ ಇರಬೇಕು. ಅಂದರೆ ಪೇಷಂಟ್ ಆಗಿ ಅಲ್ಲ, ಅಲ್ಲಿರ್ತಕ್ಕಂಥ ಪೇಷಂಟ್ಗಳನ್ನು ಸೇವೆ ಮಾಡೋದಕ್ಕೋಸ್ಕರ ಒಂದೊಂದು ಹಣ್ಣು ಕೊಟ್ಬಿಟ್ಟು ಬನ್ನಿ ಅವರಿಗೆಲ್ಲ, ಹಾಗೆ ಅವ್ರನ್ನ ಸ್ವಲ್ಪ ನೋಡಿ. ಆಮೇಲೆ ಆ ಆಸ್ಪತ್ರೆಗಳನ್ನ ಇಟ್ಕೊಂಡ ಕ್ರಮ ಇದೆ ನೋಡಿ, ಯಾವ ನರಕವೂ ಕೂಡ ಈ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಇಲ್ಲ, ನೆನಪಿಟ್ಕೊಳ್ಳಿ. ಅದನ್ನೆಲ್ಲ ನೋಡಬೇಕು, ನೋಡಿದಾಗ ನಿಮಗೆ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ದೃಢವಾಗ್ತದೆ. ಇದೊಂದು ನಕಾರಾತ್ಮಕವಾದಂಥ ವೈರಾಗ್ಯ. ಸಕಾರಾತ್ಮಕವಾದಂಥ ವೈರಾಗ್ಯ ಅಂತ ಹೇಳಿದರೆ, ಅಹಮನ್ನ ಮಹಮನ್ನ ಮಹಮನ್ನ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದ. ಏನರ್ಥ ಇದರದ್ದು? ಇದ್ದಕ್ಕಿದ್ದಾಗ ಶುರು ಮಾಡಿಬಿಟ್ನಲ್ಲ ಈ ಥರ. ಏನು ಅಂದರೆ, ಆ ಋಷಿಗಳು ಸಾಧನೆ ಮಾಡಿ 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 ಒಂದಾನೊಂದು ದಿನ ತಮ್ಮ ಅಂತರಂಗದಲ್ಲಿ ಅನ್ನಮಯ ಕೋಶವನ್ನು ದಾಟಿ ಪ್ರಾಣಮಯ ಕೋಶಕ್ಕೆ ಹೋಗಿ, ಪ್ರಾಣಮಯ ಕೋಶವನ್ನು ದಾಟಿ ಮನೋಮಯ ಕೋಶವನ್ನು ತಲುಪಿ, ಮನೋಮಯ ಕೋಶವನ್ನು ದಾಟಿ ತಪಸ್ಸಿನ ಮೂಲಕ ಮನೋಮಯ ಕೋಶವನ್ನು ದಾಟಿ ವಿಜ್ಞಾನಮಯ ಕೋಶ ಅಲ್ಲಿಗೆ ಹೋಗಿ ಅದರ ಅದ್ಭುತವನ್ನು ಕಂಡು, ಆದರೆ ಅದು ಸಾಲದು ಅಂತ ಭಾವಿಸುತ್ತಾ ಮತ್ತೆ ತಪಸ್ಸಿಗೆ ಇಳಿದು ಅದರ ಒಳಗಡೆ ಇರತಕ್ಕಂತಹ ಆನಂದಮಯ ಕೋಶವನ್ನು ತಲುಪಿದಾಗ, ಆ ಋಷಿ ಹಾಡ್ತಾನೆ, ಸಾಮಗಾಯನ್ನಾಸ್ತೆ, ಸಾಮಗಾಯನ ಅದಕ್ಕೆ ಹೆಸರು. ಸಾಮವೇದ ಸಾಮವೇದ ಅಂತಿದೆ, ವೇದಗಳೆಲ್ಲ ಸಾಮವೇದ ನಾನು ಅಂತ ಹೇಳಿದ್ದಾನೆ ಶ್ರೀಕೃಷ್ಣ. ಸಾಮವೇದ ಅಂತ ಹೇಳಿದ್ರೆ ಗಾಯನ, ಗಾಯನ ಏನದು? ಗಾಯನ ಆತ್ಮಾನಂದದ ಗಾಯನ, ಆತ್ಮಾನಂದದ ಗಾಯನ. ಆನಂದ ಅಧಿಕವಾದಾಗ ಏನು ಮಾಡ್ತಾನೆ ಮನುಷ್ಯ? ಹಾಡೋಕ್ಕೆ ಶುರು ಮಾಡ್ತಾನೆ. ಕೊನೆ ಹಾಡಬಾರ್ದೇ ಇದ್ರೆ ವಿಶಿಲ್ಲಾದರೂ ಹೊಡಿತಾನೆ ಅವನು. ಪುಟ್ಟ ಮಕ್ಕಳಿಗೆ ನೀವೇನು ಚಾಕ್ಲೇಟ್ ಕೊಟ್ರೆ ಅಂತ, ಆ ಬಗೆಯ ಗಾನಕ್ಕೆ ಯಾವುದೇ ಶಬ್ದಗಳು ಬೇಕಿಲ್ಲ, ಸುಮ್ಮನೆ ಅವನು ಹಾಡ್ತಾ ಇರ್ತಾನೆ. ಅವನೇ ಹಾವು 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 ಅಂತ ಹೇಳಿದ್ದು. ಸಕ್ಕರೆ ಹೇಗಿದೆ? ಸಿಹಿ ಆಗಿದೆ. ಸಿಹಿ ಅಂದರೆ ಹೇಗಿದೆ? ಚೆನ್ನಾಗಿದೆ ಅಂತ ಅಷ್ಟೇನೆ, ಅದಕ್ಕಿಂತ ಜಾಸ್ತಿ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಬ್ರಹ್ಮಾನಂದ ಅಂತ ಹೇಳ್ತಕ್ಕಂಥದ್ದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ, ಅದು ಪ್ರಾಪ್ತವಾಗ್ತದೆ. ಅದು ಪ್ರಾಪ್ತವಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಿಲ್ಲದೆ ಹೋಯಿತು ಅಂತ ಹೇಳಿದ್ರೆ ಏನಾಗುತ್ತೆ? ಯೋಗದಲ್ಲಿ ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗಿಬಿಡ್ತಾನೋ, ಸಾಧನೆ ಅಲ್ಲಿಗೆ ನಿಂತು ಹೋಗ್ಬಿಡ್ತದೆ. ಆದ್ದರಿಂದ ಮತ್ತೆ ಮತ್ತೆ ಮನಸ್ಸಿಗೆ ಹೇಳಬೇಕು, ಅದು ಪರಮಾದ್ಭುತವಾದಂಥ ಆನಂದವನ್ನು ಕೊಡುವಂಥದ್ದು ಈ ಯೋಗ ಮಾರ್ಗ, ಕೊನೆಯಲ್ಲಿ ನಿನಗೆ ಆನಂದ ಕಟ್ಟಿಟ್ಟದ್ದು ಅಂತ. ಶ್ರೀರಾಮಕೃಷ್ಣ ಇದಕ್ಕೆ ಬಗೆ ಬಗೆಯ ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ, ಅದನ್ನು ಅವರ ಜೀವನವನ್ನು ಅಧ್ಯಯನ ಮಾಡಬೇಕು, ಅದನ್ನು ಹೇಳೋದಕ್ಕೆ ಸಮಯವಿಲ್ಲ. ಅಂತೂ ಇಲ್ಲಿ ಅರ್ಜುನ ಹೇಳ್ತಾನೆ, ಏತನ್ಮೇ ಸಂಶಯಂ ಕೃಷ್ಣ ಛೇತ್ತು ಮರುಹಸ್ಸ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತ ನಹಿ ಉಪಪದ್ಯತೆ. ಹೇ ಕೃಷ್ಣ, ಈ ನನ್ನ ಸಂಶಯವನ್ನು ನಿಶೇಷವಾಗಿ ಪರಿಹರಿಸಲು ನೀನು ಮಾತ್ರ ಅರ್ಹ, ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಉಭಯಭ್ರಷ್ಟನಾಗತಕ್ಕಂತಹ ಪರಿಸ್ಥಿತಿ ಎಷ್ಟು ಭಯಂಕರವಾದದ್ದು, ಅದನ್ನು ವಿವರಿಸೋದಕ್ಕೆ ತುಂಬ ಇದೆ, ವಿವರಿಸೋದಕ್ಕೆ ತುಂಬ ಇದೆ, ಉಭಯಭ್ರಷ್ಟ ಹೇಗಿರ್ತಾನೆ ಅಂತ. ಆದರೆ ಸಮಯವಿಲ್ಲ, ಮುಕ್ತಾಯ ಆಗ್ತಾ ಇದೆ. ಈಗ ಈ ಅರ್ಜುನ ಏನು ಹೇಳ್ತಾ ಇದ್ದಾನೆ, ನನ್ನ ಈ ಸಮಸ್ಯೆಯನ್ನು ಬಗೆಹರಿದಕ್ಕೆ ನೀನಲ್ಲದೆ ಬೇರೆ ಯಾರೂ ಸಮರ್ಥನಿಲ್ಲ ಅಂತ. ನಮ್ಮ ಆಧ್ಯಾತ್ಮಿಕ ಸಮಸ್ಯೆಯನ್ನು ಬಗೆಹರಿಸಬೇಕಾದರೆ ಸಾಮಾನ್ಯ ಗುರುಗಳಿಂದ ಸಾಧ್ಯವಾಗುವುದಿಲ್ಲ. ಅದನ್ನು ಉಪನಿಷತ್ತು ಹೇಳಿತು, ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಅಂತ. ಹೇಳತಕ್ಕಂತಹ ಗುರು ಕೂಡ ಆಶ್ಚರ್ಯಕರನಾಗಿರಬೇಕು, ಕೇಳತಕ್ಕಂತಹ ಶಿಷ್ಯನು ಕೂಡ ಆಶ್ಚರ್ಯಕರನಾಗಿರಬೇಕು. ಹಾಗಿದ್ರೆ ಮಾತ್ರವೇ ಇವನು ಹೇಳಿದ್ದು ಅವನಿಗೆ ತಲುಪುತ್ತದೆ ಅಂತ. ಶ್ರೀರಾಮಕೃಷ್ಣರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ನೀರ್ ಹಾವು ನೀರ್ ಹಾವು ಅಂತ ಒಂದಿದೆ, ಒಳ್ಳೆ ಅಂತ ಹೇಳ್ತಾರೆ, ಕೆರೆ ಹಾವು ಅಂತ ಹೇಳ್ತಾರೆ. ಅದೇನಾದರೂ ಕಪ್ಪೆಯನ್ನು ಹಿಡಿತು ಅಂತ ಹೇಳಿದ್ರೆ ಆ ಕಪ್ಪೆಗೂ ಸಾವಿಲ್ಲ, ಇದಕ್ಕೂ ಸುಖವಿಲ್ಲ. ಯಾಕೆಂತಂದ್ರೆ ಅದು ನುಂಗೋದಕ್ಕೆ ಆಗೋದಿಲ್ಲ, ನುಂಗಬೇಕು ಅನ್ನೋ ಆಸೆಯಿಂದ ಆ ಕಪ್ಪೆಯನ್ನು ಹಿಡಿದು ಬಿಟ್ಟಿರ್ತದೆ, ಒಳಗಡೆ ಹೋಗೋದಿಲ್ಲ. ಆದರೆ ಸರ್ಪ ಸರ್ಪ ಅಂತ ಒಂದಿದೆ, ಅದರ ಬಾಯಿ ಭಾಳ ದೊಡ್ಡದು, ಅದ್ರ ಗಂಟಲು ಕೂಡ ಭಾಳ ದೊಡ್ಡದು. ಅದಕ್ಕೆ ನೋಡಿ ಹೆಡೆ ಹೀಗೆ ಬಿಚ್ಚಿಬಿಡ್ತು ಅಂತೆಲ್ಲ ಅಗಲ ಆಗಿಬಿಡ್ತದೆ. ಅದೇನಾದರೂ ಆ ಮಂಡಗಪ್ಪೆಯನ್ನು ಹಿಡಿತು ಅಂತ ಹೇಳಿದರೆ ಮೂರು ಸರ್ತಿ ಕುರ್ರು ಕುರ್ರು ಅಂತ ಹೇಳುತ್ತೀಗ ಅದು ಸದ್ದು ಹೋಗ್ಬಿಡ್ತದೆ, ಅದು ಒಳಗಡೆ ಅದ್ರ ಸದ್ದು ಅಡುಗೋಗ್ಬಿಡ್ತಂತೆ. ಆ ಸದ್ಗುರು ಶ್ರೇಷ್ಠ ಗುರು ಸಮರ್ಥ ಗುರು ಅಂತ ಹೇಳ್ತಕ್ಕಂಥವನು ನಾಗರಹಾವಿನ ಉಪಾಧಿಯಲ್ಲಿ, ಶಿಷ್ಯ ಒಂದೆರಡು ಪ್ರಶ್ನೆ ಕೇಳೋ ಹೊತ್ತಿಗೆ ಅವನ ಎಲ್ಲ ಸಂಶಯಗಳನ್ನ ಪರಿಹರಿಸಿಬಿಟ್ಟು ಅವನನ್ನ ಆತ್ಮಾಭಿಮುಖವನ್ನಾಗಿ ಮಾಡಿಬಿಡ್ತಾನೆ. ಆದರೆ ಸಾಮಾನ್ಯ ಗುರುಗಳು ಅಂತ ಹೇಳಿದವರು ಇವರು ಉತ್ತರ ಹೇಳ್ತಾ ಇರೋದು, ಅವ್ರ ಪ್ರಶ್ನೆ ಕೇಳ್ತಾ ಇರೋದು, ಅವ್ರು ಹೇಳಿದ ಇವರಿಗೆ ಅರ್ಥ ಆಗುವುದಿಲ್ಲ, ಇವ್ರು ಹೇಳಿದ ಅರ್ಥ ಆಗುವುದಿಲ್ಲ. ಈಗ ಶ್ರೀಕೃಷ್ಣ ಹೇಳ್ತಾನೆ, ಉತ್ತರವನ್ನು ಹೇಳ್ತಾನೆ. ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನೈ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪಾರ್ಥ, ಯೋಗಭ್ರಷ್ಟನು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಾಶ ಹೊಂದಬಹುದು ಎಂದು ಖಂಡಿತ ತಿಳಿಯಬೇಡ. ಅಂದ್ರೆ ಏನರ್ಥ, ನಾಶ ಹೊಂದುವುದಿಲ್ಲ ಅಂತ ಅರ್ಥ. ಅವನು ನಾಶ ಹೊಂದಬಹುದು ಅಂತ ನೀನು ಭಾವಿಸಬೇಡ. ಯಾರು ಹೇಳ್ಕೊಟ್ಟು ಬಿಟ್ರೆ ನಿನಗೆ, ಯಾರು ಹೇಳ್ಕೊಟ್ರೆ ನಿನಗೆ ಆ ಮಾತನ್ನ? ಯಾತಕ್ಕೆ? ಯಾಕೆಂದ್ರೆ ಒಳ್ಳೆಯದನ್ನು ಮಾಡಿದವನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಒಳ್ಳೆಯದನ್ನು ಸ್ವಲ್ಪವನ್ನಾದರೂ ಮಾಡಿದರೂ ಸಾಕು, ಅವನು ದುರ್ಗತಿಯನ್ನು ಖಂಡಿತ ಹೊಂದುವುದಿಲ್ಲ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ. ರಾಮಕೃಷ್ಣ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಹೋಮಾಪಕ್ಷಿ ದೊರೆತಕ್ಕಂಥ ಒಂದು ಬಗೆಯ ಪಕ್ಷಿ ಇದೆ, ಅದು ವೇದದಲ್ಲಿ ಬರ್ತದೆ ಆ ಪಕ್ಷಿಯ ಕತೆ. ಆ ಪಕ್ಷಿಯ ಸ್ಥಿತಿ ಹೇಗೆ ಹೇಳಿದ್ರೆ, ಬದುಕುದಲ್ಲಿ ಅಂತ ಹೇಳಿದ್ರೆ ಆಕಾಶದ ಅತ್ಯಂತ ಎತ್ತರದ ಜಾಗದಲ್ಲಿ, ಎಷ್ಟು ಎತ್ತರ ಅಂತ ಹೇಳಿದ್ರೆ ಅದು ಅಲ್ಲಿ ಮೊಟ್ಟೆ ಇಟ್ಬಿಡ್ತದೆ. ಆ ಮೊಟ್ಟೆ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಎತ್ತರದಿಂದ ಬೀಳ್ತಾ ಇರ್ತದೆ. ಆ ಬೀಳುವ ಶಾಖಕ್ಕೆ ಆ ಮೊಟ್ಟೆ ಒಡಿತದೆ, ಒಡೆದು ಆ ಮರಿ ಹೊರಗಡೆ ಬರ್ತದೆ. ಆ ಮರಿ ಕೂಡ ಮತ್ತೆ ಬೀಳ್ತದೆ ಆ ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಕೆಳಗಡೆ ಬೀಳ್ತಾ ಇರ್ತದೆ. ಬೀಳ್ತಾ 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 ಅದರ ರೆಕ್ಕೆ ಪುಕ್ಕುಗಳೆಲ್ಲ ಬಲಿತಾ ಇರ್ತದೆ. ಆ ಗಾಳಿಯ ಒತ್ತಡಕ್ಕೂ ನೈಸರ್ಗಿಕವಾದಂಥ ಒಂದು ಪ್ರಕ್ರಿಯೆಯೋ ಗೊತ್ತಿಲ್ಲ, ಅಂತೂ ರೆಕ್ಕೆ ಬೆಳೀತಾ ಇರ್ತದೆ, ಕಣ್ಣೆಲ್ಲ ತೆರಿತಾ ಇರ್ತದೆ. ಭೂಮಿ ಹತ್ತಿರ ಬಂದಾಯಿತು, ಭೂಮಿ ನೋಡ್ತದೆ, ಓಹೋಹೋ ಇನ್ನೇನು ವೇಗವಾಗಿ ಬಂದು ಬಡೀತು ಅಂತ ಹೇಳಿದ್ರೆ ನಾನು ಚೂರು ಚೂರಾಗಿ ಸತ್ತೇ ಹೋಗ್ತೇನೆ ಅಂತ ತಿಳಿದು ರೈಯನೆ ತನ್ನ ದಿಕ್ಕನ್ನು ಬದಲಾಯಿಸಿ ತನ್ನ ತಾಯಿ ಕಡೆಗೆ ಹೋಗ್ತದಂತೆ. ಯಾವ ವೇಗದಲ್ಲಿ ತನ್ನ ತಾಯಿ ಕಡೆಗೆ ಹೋಗ್ತದೆ ಅಂತ ಹೇಳಿದ್ರೆ ತಾಯಿನ ಹೋಗಿ ಸೇರಿಕೊಂಡಲ್ಲಿ ಆನಂದವಾಗಿ ವಿಹರಿಸ್ತಾ ಇರ್ತದಂತೆ. ಹಾಗೇನೇ ಯೋಗಿಗಳು ಅಂತ ಹೇಳ್ತಕ್ಕಂಥವರು ಹುಟ್ಟುತ್ತಾರೆ, ಇದೇ ಜಗತ್ತಲ್ಲೇ ಹುಟ್ಟುತ್ತಾರೆ. ಮೆಲ್ಲನೆ ದೊಡ್ಡದಾಗ್ತಾ ಆಗ್ತಾ 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 ಈ ಪ್ರಪಂಚ ಯಾತಕ್ಕೂ ಭಾಳ ಭಯಂಕರ, ಇಲ್ಲಿ ನಾನೇನಾದರೂ ಸಿಗಿ ಹಾಕೊಳ್ತು ಅಂತ ಹೇಳಿದರೆ ಖಂಡಿತವಾಗಿ ಚೂರು ಚೂರಾಗಿ ಹೋಗ್ಬಿಡ್ತೇನೆ ಅಂಥೇಳಿ ಅವನು ಸರ್ವಸಂಗ ಪರಿತ್ಯಾಗ ಮಾಡಿ ಯೋಗಿ ಆಗ್ತಾನೆ ಅಂತಂದ್ಬಿಟ್ಟು. ಇಂತಿಂತ ಉದಾಹರಣೆಗಳ ಮೂಲಕ ಎಲ್ಲ ನಮಗೆ ಸ್ಪಷ್ಟ ಆಗ್ತದೆ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರೂ ಕೂಡ ಹಿಂದಣ ಹಲವಾರು ಜನ್ಮಗಳ ಸಂಸ್ಕಾರಗಳಿಂದ ಕೂಡಿದ್ದಾರೆ ಅಂತ. ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಬಗೆಯ ಸಂಸ್ಕಾರ ಇದೆ, ನಿಮ್ಮಲ್ಲೆಲ್ಲ ಒಂದು ವಿಶೇಷವಾದ ಸಂಸ್ಕಾರ ಇದೆ. ಇರುವುದರಿಂದಲೇ ಇವತ್ತು ಈ ಭಗವದ್ಗೀತೆ ಉಪನ್ಯಾಸವನ್ನು ಕೇಳೋದಕ್ಕೆ ಇಷ್ಟರ ಮಟ್ಟಿಗೆ ಸೇರಿದ್ದೀರಿ. ಆ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ನಿಮ್ಮನ್ನು ಎಳೆದುಕೊಂಡು ಬರ್ತದೆ, ಬೇಡ ಬೇಡ ಅಂದರೂ ಕೂಡ ಎಳೆದುಕೊಂಡು ಬರ್ತದೆ. ಏನೋ ಒಂದು ವಿಶೇಷ ಇದೆ, ತಿಳಿದುಕೊಳ್ಬೇಕು ಏನೋ, ತಿಳಿದುಕೊಳ್ಬೇಕು ಏನೋ, ತಿಳಿದುಕೊಳ್ಬೇಕು ಅಂತ ಆ ಒಂದು ಪ್ರೇರಣೆ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಬರ್ತದೆ. ಬುದ್ಧಿಯೋಗ, ಬುದ್ಧಿ ಸಂಯೋಗ, ಅಸೋಸಿಯೇಷನ್ ಆಫ್ ಥಾಟ್, ಯಾವುದನ್ನೋ ನೋಡ್ತಾನೆ ತಕ್ಷಣ ಅವನಿಗೆ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಸ್ಫುರಿಸ್ತದೆ. ಬುದ್ಧಿ ಸಂಯೋಗ ಅಂತ ಹೇಳಿದ್ರೆ ಅದೇನೆ, ಪ್ರತಿಯೊಬ್ಬರ ಯೋಗಿಯ ವಿಷಯದಲ್ಲೂ ಕೂಡ ತೆಗೆದುಕೊಳ್ಳಿ, ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಕ್ಕಂಥದ್ದು ಒಂದು ಬರ್ತಾ ಇರ್ತದೆ ಅವನಿಗೆ, ಟರ್ನಿಂಗ್ ಪಾಯಿಂಟ್. ಆ ಕ್ಷಣ ಬಂದ ತಕ್ಷಣ ಅವನು ಬದಲಾಗಿ ಯೋಗ ಜೀವನವನ್ನು ಸಂಪೂರ್ಣವಾಗಿ ಸ್ವೀಕರಿಸ್ತಾನೆ, ಯೋಗದಲ್ಲಿ ಅವನು ಮುಂದುವರಿತಾನೆ. ಯಾವ ರೀತಿಯಲ್ಲಿ ಆ ಹೋಮ ಪಕ್ಷಿ ಅಂತ ಹೇಳ್ತಕ್ಕಂಥದ್ದು ತನ್ನ ದಿಕ್ಕನ್ನೇ ಬದಲಾಯಿಸಿ ಆಕಾಶದ ಎತ್ತರಕ್ಕೆ ವೇಗವಾಗಿ ಹಾರಿಕೊಂಡು ಹೋಗ್ತಾ ಇರ್ತದೋ, ಅದೇ ರೀತಿಯಲ್ಲಿ ತನ್ನ ತ್ಯಾಗ ಜೀವನದಲ್ಲಿ, ತನ್ನ ಯೋಗ ಜೀವನದಲ್ಲಿ ಏಕಪ್ರಕಾರವಾಗಿ ಮುಂದುವರಿತಾ ಇರ್ತಾನೆ ಅಂತನೋ ಮಾತನ್ನು ಶ್ರೀಕೃಷ್ಣ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಬಳಿಕ ಹೇಳ್ತಾನೆ, ಪೂರ್ವಾಭ್ಯಾಸೇನ ತೇನೈವ ಪ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಅಂದರೆ ಆ ಪೂರ್ವಾಭ್ಯಾಸದಿಂದಲೇ ಅವನು ಅವಶ್ಯವಾಗಿ ಯೋಗದ ಕಡೆಗೆ ಸೆಳೆಯಲ್ಪಡುತ್ತಾನೆ, ಮತ್ತು ಯೋಗ ಜಿಜ್ಞಾಸುವಾದ ಅವನು ಶಬ್ದ ಬ್ರಹ್ಮವನ್ನು ಕೂಡ ದಾಟಿ ಹೋಗುತ್ತಾನೆ ಅಂತ. ಪೂರ್ವಾಭ್ಯಾಸ, ಪೂರ್ವಾಭ್ಯಾಸ ಅಂದರೆ ಪೂರ್ವ ಜನ್ಮಗಳ ಅಭ್ಯಾಸ, ನಿನ್ನೆ ಮಾಡಿದಂಥ ಅಭ್ಯಾಸ ಇವತ್ತಿಗೆ ಹೇಗೆ ಸಹಾಯಕಾರಿಯಾಗ್ತದೋ ಅದೇ ರೀತಿಯಲ್ಲಿ ಹಿಂದಿನ ಜನ್ಮಗಳ ಅಭ್ಯಾಸವೂ ಕೂಡ ಮುಂದಿನ ಜನ್ಮಕ್ಕೆ ಸಹಾಯಕಾರಿಯಾಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಇಲ್ಲಿ ನೀವು ನೆನಪಿಗೆ ತಂದುಕೊಳ್ಬೇಕು. ಈ ಮಾತನ್ನು ನೀವು ಅರ್ಥ ಮಾಡಿಕೊಂಡಾಗ ಪುನರ್ಜನ್ಮ ಇದೆಯೇ, ಪೂರ್ವಜನ್ಮ ಇತ್ತೇ ಅಂತ ಹೇಳ್ತಕ್ಕಂಥ ಈ ಮಾತನ್ನು ಕೇಳಬೇಕಾಗಿಯೇ ಇಲ್ಲ. ನಮ್ಮ ಇವತ್ತಿನ ಬುದ್ಧಿ ಅಂತ ಹೇಳ್ತಕ್ಕಂಥದ್ದೇನೇನು ಇದೆಯೋ ಅದೆಲ್ಲ ಹಿಂದಿನ ಜನ್ಮಗಳ ಫಲ ಅಷ್ಟೇ ಅಲ್ಲ, ಇಷ್ಟು ವರ್ಷ, ಕೆಲವರಿಗೆ 50 ವರ್ಷ ಆಗಿರ್ತದೆ, ಕೆಲವರಿಗೆ 60 ವರ್ಷ ಆಗಿರುತ್ತೆ, ಕೆಲವರಿಗೆ 70 ವರ್ಷ ಆಗಿರ್ತದೆ. ಆ 70 ವರ್ಷದವರೆಗೆ ಏನು ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೋ, ಯಾವ ಮಟ್ಟದ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೋ, ಆ ಜೀವನಕ್ಕೆ ಅನುಸಾರವಾದಂತಹ ಪ್ರಬುದ್ಧತೆ ಅವರಲ್ಲಿ ಜಾಗೃತವಾಗಿರುತ್ತದೆ. ಪ್ರಬುದ್ಧತೆ, ಯಾರು ಸುಸಂಬದ್ಧರಾಗಿ ಮಾತನಾಡಬಲ್ಲರೋ, ಯಾರು ಸುಸಂಬದ್ಧರಾಗಿ ಆಲೋಚನೆ ಮಾಡಬಲ್ಲರೋ, ಅವರೆಲ್ಲರೂ ಒಂದು ಅರ್ಥಪೂರ್ಣವಾದ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತನ್ನೋದರ ಸಂಕೇತ. ಸಂಕೇತ, ಯಾರು ಹುಚ್ಚುಚ್ಚಾಗಿರ್ತಾರೋ, ಅರಳುಮರಳಾಗಿರ್ತಾರೋ, ಅರಳುಮರಳು ಅಂತ 60 ಕರೋಳು ಮರಳು ಅಂತ, 60 ವರ್ಷ ಆಗಲಿ 70 ವರ್ಷ ಆದರೂ ಕೂಡ ಅವರು ಅರಳುಮರಳು ಹೋಗಿಲ್ಲ, ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡತಕ್ಕಂಥ ಸಾಮರ್ಥ್ಯ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಹುಚ್ಚು ಹುಚ್ಚಾದಂಥ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತ ತಾತ್ಪರ್ಯ. ಆದ್ದರಿಂದ ಪೂರ್ವಜನ್ಮದ ಆ ಸಂಸ್ಕಾರಕ್ಕೆ ಅನುಸಾರವಾಗಿ ಅವನು ಮುಂದಿನ ಜನ್ಮವನ್ನು ನಡೆಸ್ಕೊಂಡು ಬರ್ತಾನೆ ಅಂತ ಹೇಳ್ತಕ್ಕಂಥ ಮಾತಿನಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಬಳಿಕ ಹೇಳ್ತಾನೆ, ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ವಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ಅಂತ. ಇಲ್ಲಿ ಇನ್ನೊಂದು ಶಬ್ದ ಬ್ರಹ್ಮ ಅತಿ ವರ್ತತೆ ಅಂತನೋ ಮಾತನ್ನು ನಾನು ಹೇಳಿಲ್ಲ. ಶಬ್ದ ಬ್ರಹ್ಮವನ್ನು ದಾಟಿ ಹೋಗ್ತಾನೆ ಅಂತ ಹೇಳಿದ್ರೆ ಏನರ್ಥ ಗೊತ್ತಾ, ಕೇವಲ ವೇದದ ಮಾತುಗಳಲ್ಲೇ ಮುಳುಗಿರಲ್ಲ ಅವನು, ಪುಸ್ತಕದ ಜ್ಞಾನಿ ಆಗಿರೋದಿಲ್ಲ ಅವನು, ಅವನು ಅನುಭವದ ಜ್ಞಾನಿ ಆಗ್ತಾನೆ ಅಂತ ಹೇಳಿದ್ರೆ ಪುಸ್ತಕದ ಜ್ಞಾನವನ್ನು ಮೀರಿ ಮೇಲೆ ಹೋಗಿರ್ತಾನೆ ಅಂತ. ಅನ್ನೋದಕ್ಕೋಸ್ಕರ ಅವನು ಶಬ್ದ ಬ್ರಹ್ಮವನ್ನು ದಾಟಿ ಹೋಗ್ತಾನೆ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀಕೃಷ್ಣನಲ್ಲಿ ಹೇಳಿದ್ದಾನೆ. ವಿಷವನ್ನು ಅಂದರೆ ಕೊಳಕನ್ನು ಕಳೆದುಕೊಂಡವನು, ಅನೇಕ ಜನ್ಮಗಳ ಸಾಧನಾ ಪರಿಪಾಕದಿಂದ ಸಂಸಿದ್ಧಿಯನ್ನು ಹೊಂದಿದವನು ಆದಂತಹ ಆ ಯೋಗಿಯು ಅನಂತರ ಪರಮಗತಿಯನ್ನು ಹೊಂದುತ್ತಾನೆ. ಮುಕ್ತನಾದವನು ವಿಮುಕ್ತನಾಗುತ್ತಾನೆ ಅಂತ ಹೇಳ್ತಕ್ಕಂಥ ಮಾತಿದೆ. ಮುಕ್ತನಾದವನು ಅಂದರೆ ದೈಹಿಕ ಮುಕ್ತಿ ಅಂದರೆ ಜೀವನ್ಮುಕ್ತಿ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ. ಜೀವಂತ ಇರುವಾಗಲೇ ಅವನು ಮುಕ್ತ ಪುರುಷನಂತೆ ಈ ಜಗತ್ತಿನಲ್ಲಿ ಓಡಾಡ್ತಾ ಇರ್ತಾನೆ. ಎಲ್ಲರಂತೆ ಊಟ ಮಾಡ್ತಾನೆ, ಎಲ್ಲರಂತೆ ನೋಡ್ತಾನೆ, ಎಲ್ಲರಂತೆ ಮಾತನಾಡ್ತಾ ಇರ್ತಾನೆ, ಆದರೆ ಅವನು ಮುಕ್ತ ಪುರುಷ, ಯಾವುದಕ್ಕೂ ಅವನು ಅಂಟಿಕೊಂಡಿಲ್ಲ. ಸರ್ವತಂತ್ರ ಸ್ವತಂತ್ರನಾಗಿ ಈ ಜಗತ್ತಿನಲ್ಲಿ ವಿಹರಿಸ್ತಾ ಇರ್ತಾನೆ, ಯಾವುದೇ ಬಗೆಯ ಬಂಧನಕ್ಕೂ ತನ್ನನ್ನು ಒಳಪಡಿಸಿಕೊಳ್ಳದೆ. ಯಾಕೆ? ಅವನು ಮುಕ್ತನಾಗಿದ್ದಾನೆ, ಅವನು ಆತ್ಮಾನಂದವನ್ನು ಅನುಭವಿಸ್ತಾ ಇದ್ದಾನೆ, ತನ್ನ ದಿವ್ಯತೆಯನ್ನು ಅವನು ಅರಿತುಕೊಂಡಿದ್ದಾನೆ. ಆ ರೀತಿಯಲ್ಲಿ ಅವನು ಮುಕ್ತ ಪುರುಷರಾಗಿ ಈ ಜಗತ್ತಲ್ಲಿದ್ದಾನೆ. ಆದರೂ ಕೂಡ ಒಂದು ಬಗೆಯ ಬಂಧನ ಇದೆ, ಪ್ರಾರಬ್ಧ. ಯಾವುದದು ಅಂದರೆ ಶರೀರ. ಆದ್ರಿಂದ ಏನೇ ಜಗತ್ತಿನ ಜನ ಅವನು ಮಹಾತ್ಮನಾದರೂ ಕೂಡ ಏನು ನಮ್ಮ ಹಾಗೆ ಊಟ ಮಾಡ್ತಾನೆ, ನನ್ನ ಹಾಗೆ ನಿದ್ರೆ ಮಾಡ್ತಾನೆ, ನಮ್ಮ ಹಾಗೆ ತಮಾಷೆ ಮಾಡ್ತಿರ್ತಾನೆ, ಏನಿದು ಅವನೇನು ಮಹಾ ಅಂತಿರ್ತಾರೆ ಕೆಲವರು. ಆದರೆ ಯಾರ್ಯಾರಿಗೆ ಪೂರ್ವಾಭ್ಯಾಸ ಅಂತ ಹೇಳ್ತಕ್ಕಂಥ ಪೂರ್ವಜನ್ಮದ ಸಂಸ್ಕಾರ ಅಂತ ಹೇಳ್ತಕ್ಕಂಥ ದೃಢವಾಗಿದೆಯೋ ಅವರು ಅಂತಂಥ ಮಹಾತ್ಮರನ್ನು ಗುರುತಿಸಿ ಅವರಿಂದ ಹೆಚ್ಚೆಚ್ಚು ಪ್ರಯೋಜನವನ್ನು ಪಡೆದು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ತಾರೆ. ಮತ್ತು ಇಂತಹ ಜೀವನ್ಮುಕ್ತ ಅಂತ ಹೇಳ್ತಕ್ಕಂಥವನು ಶರೀರವನ್ನು ಬಿಟ್ಟ ಮೇಲೆ ವಿಮುಕ್ತನಾಗುತ್ತಾನೆ. ವಿಶಿಷ್ಟವಾದಂತಹ ಮುಕ್ತಿ ಅದೇ ಮಾತನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಸಮೃದ್ಧಿಯನ್ನು ಹೊಂದಿದವನು ಆದಂತಹ ಆ ಯೋಗಿಯು ಅನಂತರ ಪರಮಗತಿಯನ್ನು ಹೊಂದುತ್ತಾನೆ. ಪರಮಗತಿ ಅಂತ ಹೇಳಿದ್ರೆ ಪರಬ್ರಹ್ಮದೊಂದಿಗೆ ಒಂದಾಗತಕ್ಕಂಥ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಹೇಳ್ತಕ್ಕಂಥ ಸ್ಥಿತಿಗೆ ಹೋಗ್ತಾನೆ ಅವನು ಅಂತ. ಬಳಿಕ ಇನ್ನೊಂದು ಮಾತನ್ನು ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮದೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಇದು ಬಹಳ ಗಮನೀಯವಾದಂಥ ಒಂದು ಗಣ್ಯವಾದಂಥ ಒಂದು ಶ್ಲೋಕ ಇದು. ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಕರ್ಮಿಗಳಿಗಿಂತಲೂ ಯೋಗಿಯೇ ಶ್ರೇಷ್ಠ ಎಂಬುದು ನನ್ನ ಅಭಿಪ್ರಾಯ. ತಪಸ್ವಿಗಳಿಗಿಂತಲೂ ಯೋಗಿ ಶ್ರೇಷ್ಠ, ಜ್ಞಾನಿಗಳಿಗಿಂತಲೂ ಯೋಗಿ ಶ್ರೇಷ್ಠ, ಕರ್ಮಿಗಳಿಗಿಂತಲೂ ಯೋಗಿ ಶ್ರೇಷ್ಠ ಎಂಬುದು ನನ್ನ ಅಭಿಪ್ರಾಯ. ಆದ ಕಾರಣ ಅರ್ಜುನ ತಸ್ಮಾತ್ ಯೋಗಿ ಭವ, ತಸ್ಮಾತ್ ಯೋಗಿ ಭವ ಅರ್ಜುನ. ಯೋಗಿ ಮನಸ್ಸನ್ನು ಪರಮಾತ್ಮನಲ್ಲಿಯೇ ಇಡುವಂಥದ್ದು ಇದು ಯೋಗ. ಆತ್ಮವನ್ನು ಪರಮಾತ್ಮನಲ್ಲಿ ಸೇರಿಸುವಂಥದ್ದು ಇದು ಯೋಗ. ಕರ್ಮ ಮಾಡಲಿ, ಯಾತಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದೇನೆ ನಾನು ಅಂತ ಹೇಳ್ತಕ್ಕಂಥ ಆ ಪ್ರಶ್ನೆಯನ್ನು ಹಾಕಿಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಗಾಣದ ಎತ್ತಿನಂತೆ ಕರ್ಮ ಮಾಡುವಂತಹದ್ದಲ್ಲ, ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಮಾಡುವಂತಹದ್ದಲ್ಲ. ನಾನು ಮುಕ್ತನಾಗಬೇಕು, ಎಲ್ಲದರಿಂದ ಪಾರ ಆಗಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿ. ಪರಮಾತ್ಮ ಪ್ರೀತ್ಯರ್ಥವಾಗಿ ಕರ್ಮ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಭಕ್ತಿಯೋಗದ ಮಾತು. ಆದರೆ ಪ್ರಾರಬ್ಧ ಅಂತ ಹೇಳ್ತಕ್ಕಂಥದ್ದು ಹೋಗುವವರೆಗೆ ಈ ಶರೀರ ಏನಾದರೂ ಮಾಡ್ತಾ ಇರಬೇಕು ಅಂತನ್ನುವ ಕೇವಲ ಆ ಕಾರಣದಿಂದ ಮಾತ್ರ ಕರ್ಮ ಮಾಡ್ತಾ ಇರಬೇಕು. ಮನಸ್ಸು ಮಾತ್ರ ಭಗವಂತನಲ್ಲಿ ಇರಬೇಕು. ಆ ಮನಸ್ಸನ್ನು ಭಗವಂತನಲ್ಲಿ ಇಡ್ತಕ್ಕಂಥದ್ದು ಅಂದರೆ ತನ್ನಲ್ಲಿ ಇಡಬೇಕು ಅಂತ ಹೇಳ್ತಕ್ಕಂಥ ನಾರದ ಭಕ್ತಿ ಸೂತ್ರದಲ್ಲಿ ಯಾವ ವಾಕ್ಯ ಅದು? ತದರ್ಪಿತ ಅಖಿಲಾಚಾರಿತ ತದ್ ವಿಸ್ಮರಣೆ ಪರಮ ವ್ಯಾಕುಲತಾ ಇತಿ ಅಂತಂದು ಮಾತಿದೆ. ಯಾವ ಕಾರ್ಯವೇ ಆಗಲಿ, ಯಾವ ಸದಾಚಾರವೇ ಆಗಲಿ, ಯಾವ ವ್ರತ ನಿಯಮಗಳೇ ಆಗಲಿ, ಪರಮಾತ್ಮನ ವಿಸ್ಮರಣೆ ಆಗೋದಕ್ಕೆ ಅವಕಾಶ ಕೊಡಕೂಡುದು. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಈ ಪೂಜಾ ಪದ್ಧತಿಗಳನ್ನು, ಆರತಿ ಎತ್ತೋದು, ಗಂಟೆ ಬಾರಿಸೋದು, ಇಂಥ ರಿಚುವಲ್ಸ್ ಅಂತ ಹೇಳ್ತಾರೆ, ಅದು ಸರಿಯಲ್ಲ, ಅದು ಎಂಥದ್ದು, ಇದು ಮಕ್ಕಳ ಕೆಲಸ, ಇದು ಇದೆಲ್ಲ ತತ್ವಚಿಂತನೆ ಮಾಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಜನ ಎಲ್ಲ ಕೇವಲ ಅಷ್ಟರಲ್ಲೇ ಇರ್ತಾರೆ. ಪೂಜೆ ಮಾಡುವುದು, ಪ್ರಸಾದ ತಿನ್ನುವುದು, ಕಂಬಕ್ಕೆ ಒರೆಸೋದು, ಹೊರಟೋಗ್ಬಿಡುವುದು. ರಂಗನೇ ದೈವಂ, ಪೊಂಗಲೇ ಪ್ರಸಾದಂ, ಕಂಬಮೇ ತಣ್ಣಿ. ಅದಕ್ಕೋಸ್ಕರ ನಮ್ಮ ದೇವಸ್ಥಾನಗಳೆಲ್ಲ ನೋಡಿ, ದೇವಸ್ಥಾನಗಳೆಲ್ಲ ನೋಡಿ ಎಷ್ಟು ಗಲೀಜಾಗಿವೆ, ಎಷ್ಟು ಗಲೀಜಾಗಿವೆ. ಭಕ್ತಿಯೋಗಿಗಳು ಮಾಡಿದ ಕೆಲಸ ಅದೆಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಯೋಗಿಯಾಗು. ಯೋಗಿ ಅತ್ಯಂತ ಮಧುರವಾದಂತಹ ಗುಣವುಳ್ಳವನಾಗಿದ್ದಾನೆ. ಯಾಕೆ? ಪರಮಾತ್ಮ ಮಧುರ. ಯೋಗಿ ಅತ್ಯಂತ ಕರುಣಾಮಯನಾಗಿರ್ತಾನೆ. ಯಾಕೆ? ಪರಮಾತ್ಮ ಅತ್ಯಂತ ಕರುಣಾಮಯ. ಯೋಗಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ. ಯಾಕೆ? ಭಗವಂತ, ಅವನು ಧ್ಯಾನಿಸ್ತಕ್ಕಂಥ ಭಗವಂತ ಶಕ್ತಿಶಾಲಿ. ಈ ಬಗೆಯಿಂದ ಆ ಯೋಗ ಶಕ್ತಿ ಅಂತ ಹೇಳ್ತಕ್ಕಂಥದ್ದನ್ನು ಗಮನ ಇಟ್ಕೊಂಡು ಅದಕ್ಕನುಸಾರವಾದಂಥ ಜೀವನವನ್ನು ನಡೆಸು. ಬಳಿಕ ಹೇಳ್ತಾನೆ ಶ್ರೀಕೃಷ್ಣ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಇದು ಕೊನೆಯ ಶ್ಲೋಕ. ಇಲ್ಲಿ ಮಹತ್ತರವಾದಂತಹ ಒಂದು ತತ್ವವನ್ನು ಹೇಳ್ತಾ ಇದ್ದಾನೆ. ಯಾವನು ನನ್ನಲ್ಲೇ ಮನಸ್ಸನ್ನು ಲೀನ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಭಜಿಸುವನು ಅವನು ಯೋಗಿಗಳಲ್ಲಿ ಶ್ರೇಷ್ಠನೆಂದು ನನ್ನ ಅಭಿಮತ. ಆತ್ಮ ಎಲ್ಲಿ ಬಂತು? ಆತ್ಮಧ್ಯಾನ ಎಲ್ಲಿ ಬಂತು? ಆತ್ಮಜ್ಯೋತಿಯಲ್ಲಿ ಜ್ಯೋತಸೆ ಜ್ಯೋತ್ ಮಿಲಾತೆ ಚಲು ಅಂತನ್ನುವ ರೀತಿಯಲ್ಲಿ ಏನು ಆ ಜ್ಯೋತಿಯ ಮಾತು, ಅದೆಲ್ಲಿ ಬಂತು? ಇಲ್ಲಿ ಏನು ಹೇಳ್ತಾ ಇದ್ದಾನೆ? ನನ್ನಲ್ಲಿ, ನೀನು ನನ್ನಲ್ಲಿ. ಇದು ಯಾವ ಮಾತು? ಇದು ಯೋಗದ ಮಾತ? ಇದು ಭಕ್ತಿಯೋಗದ ಮಾತು. ಭಕ್ತಿಯೋಗದ ಮಾತು, ಯೋಗದ ಮಾತೇ ಇದು ಕೂಡ. ಆದರೆ ನನ್ನಲ್ಲಿ ಮನಸ್ಸನ್ನು ಲೀನ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಯಾರು ಭಜಿಸುತ್ತಾನೆಯೋ ಅವನು ಯೋಗಿಗಳಲ್ಲಿ ಶ್ರೇಷ್ಠ. ಇದು ಬಹಳ ಭಾವಿಸಬೇಕಾದಂಥ ಮಾತು. ತೋತಾಪುರಿ ತೋತಾಪುರಿ ಅಂತ ಜ್ಞಾನಿ ಇದ್ದ, ಜ್ಞಾನಿ ಶ್ರೀರಾಮಕೃಷ್ಣಗೆ ನಿರ್ವಿಕಲ್ಪ ಸಮಾಧಿಯನ್ನು ಮಾಡಿಕೊಟ್ಟವನು. ಶ್ರೀರಾಮಕೃಷ್ಣರು ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಿದ್ದು ಈ ತೋತಾಪುರಿ ದಸೆಯಿಂದ. ತೋತಾಪುರಿ 40 ವರ್ಷಗಳವರೆಗೆ ಜ್ಞಾನಯೋಗವನ್ನು ಅಭ್ಯಾಸ ಮಾಡಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡವನು, ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದವನು. ಶ್ರೀರಾಮಕೃಷ್ಣಗೆ ನಿರ್ವಿಕಲ್ಪ ಸಮಾಧಿಯನ್ನು ಮಾಡಿಕೊಟ್ಟ. ಶ್ರೀರಾಮಕೃಷ್ಣ ನಿರ್ವಿಕಲ್ಪ ಸಮಾಧಿ ಮುಗಿದ ಮೇಲೂ ಕೂಡ ಏನ್ ಮಾಡ್ತಾರೆ, ಕಲಿ ಕಲಿ ಬೋಲೋ ರಶನಾ, ಕಾಳಿ ಭಜನೆ ಮಾಡ್ತಾರೆ. ಕಾಳಿ ಮಾ ಜೈ ಮಾ ಮಾ ಚಪ್ಪಾಳೆ ತೊಟ್ಕೊಂಡು ಮಾ ಮಾ ಅಂತ ಹಾಡ್ತಾರೆ. ಗಡ್ಡದ ತೋತಾಪುರಿ ಜ್ಞಾನಿ ತೋತಾಪುರಿ ನೋಡ್ತಾನೆ ತನ್ನ ಶಿಷ್ಯನನ್ನ, ಏನಿದು ಭಜನೆ ಮಾಡ್ತಾ ಇದ್ದಲ್ಲ ಭಜನೆ, ಏನೋ ರೊಟ್ಟಿ ತರ್ತಾ ಇದೆಯೇನೋ. ಶ್ರೀರಾಮಕೃಷ್ಣ ಕೇಳಿದಂಥ ಪ್ರಶ್ನೆ ಇದು, ಏನೋ ರೊಟ್ಟಿ ತರ್ತಾ ಇದೆಯೇನೋ. ಶ್ರೀರಾಮಕೃಷ್ಣ ಹೇಳ್ತಾರೆ, ಏನು ಏನು ರೊಟ್ಟಿ ತಟ್ಟುದ, ನಾನು ನನ್ನ ಜಗನ್ಮಾತೆಯನ್ನು ಆರಾಧಿಸ್ತಾ ಇದ್ದೇನೆ, ಪ್ರೀತಿಸ್ತಾ ಇದ್ದೇನೆ, ಭಜಿಸ್ತಾ ಇದ್ದೇನೆ, ಏನು ಹೇಳ್ತಾ ಇದ್ದೀರಿ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಅವರು ಪಾಡಿಗೆ ಹಾಡ್ತಾ ಇದ್ಬಿಟ್ರು. ಮೀರಾ ತರಹ ಲೋಕ ಲಾಜು ಖೋಯಿ, ಗುರುಗಳೇ ಸ್ವತಃ ತಮಾಷೆ ಮಾಡಿದ್ರು, ಏನೋ ಭಜನೆ ರೊಟ್ಟಿ ತೊಡ್ತಾ ಇದೆಯೇನೋ ಅಂತ ಕೇಳಿದ್ರು ಕೂಡ ಎಂಥ ತಮಾಷೆ ಮಾತು ನೋಡಿ, ಎಂಥ ನಿಂದನೀಯವಾದ ಮಾತು ನೋಡಿ, ನಮ್ಮಲ್ಲೂ ಕೂಡ ಇದೆ, ಏನೋ ಭಜನೆ ಗಿಜನೆ ಮಾಡ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಭಜನೆ ಗಿಜನೆ ಮಾಡಿಕೊಂಡು ಇದ್ದಾನೆ. ಭಜನೆ ಮಾಡುವವರಿಗೆ ಎಂಥ ಪ್ರೋತ್ಸಾಹ ಅಥವಾ ಅಂಥ ಶ್ರೇಷ್ಠತೆ ಏನೂ ಇಲ್ಲ ಈ ಜಗತ್ತಿನಲ್ಲಿ. ಭಾಷಣ ಮಾಡ್ತಾನೆ, ಏನೋ ಏನು ವಾಗ್ಝರಿ ಅವನದ್ದು, ಎಂಥ ಭಾಷಣ ಮಾಡ್ತಾನೋ, ಭಜನೆ ಮಾಡ್ತಾ ಯಾರು ನಿಮ್ ಬರ್ತಾ ಇತ್ತು ನಾನು. ಆದರೆ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ, ಯಾವನು ನನ್ನಲ್ಲೇ ಮನಸ್ಸನ್ನು ನೇಂದ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಭಜಿಸುವನೋ ಅವನು ಯೋಗಿಗಳಲ್ಲಿ ಶ್ರೇಷ್ಠ ಎಂದು ನನ್ನ ಅಭಿಮತ. ರಾಜಯೋಗವನ್ನೇ ಮಾಡಿ, ಭಕ್ತಿಯೋಗವನ್ನೇ ಮಾಡಿ, ಜ್ಞಾನಯೋಗವನ್ನೇ ಮಾಡಿ, ಕರ್ಮಯೋಗವನ್ನೇ ಮಾಡಿ, ಹಠಯೋಗವನ್ನೇ ಮಾಡಿ, ಜಪಯೋಗವನ್ನೇ ಮಾಡಿ, ಯಾವುದೇ ಯೋಗವನ್ನೇ ಮಾಡಿ ನೀವು, ಆದರೆ ಆ ಪರಮಾತ್ಮನಲ್ಲಿ ನಿಮಗೆ ಪ್ರೀತಿ ಇದೆಯೋ ನನ್ನನ್ನು ಪ್ರೀತಿಸು, ನನ್ನಲ್ಲಿ ಮನಸ್ಸನ್ನು ಇಡು. ಯಾರಲ್ಲಿ ನಾವು ಮನಸ್ಸನ್ನು ಇಡ್ತೇವೆ, ಯಾರ ಮೇಲೆ ನಮಗೆ ಪ್ರೀತಿ ಇರ್ತದೋ ಅವರ ಮೇಲೆ ನಾವು ಮನಸ್ಸನ್ನು ಇಡ್ತೇವೆ. ಹೌದಾನೆ ಹೌದಾನೆ, ನಿಮಗೆಲ್ಲ ಅನುಭವ ಇರತಕ್ಕಂಥ ವಿಷಯ ಅದನ್ನೇ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ನನ್ನಲ್ಲಿ ಯಾವನು ಮನಸ್ಸು ಇಡ್ತಾನೋ ಅವನು ಶ್ರೇಷ್ಠ. ಯಾತಕ್ಕೋಸ್ಕರ ಇದನ್ನು ನಿಲ್ಲಿಸಿ ನಿಲ್ಲಿಸಿ ಹೇಳ್ತಾ ಇದ್ದೇನೆ ನೋಡಿ, ನಾನು ಈ ಒಂದೊಂದು ಶಬ್ದವನ್ನು ಕೂಡ ನಿಲ್ಲಿಸಿ ನಿಲ್ಲಿಸಿ ಹೇಳ್ತಾ ಇದ್ದೇನೆ. ಯಾತಕ್ಕೆ, ಆ ನಿಲ್ಲಿಸಿದಂತಹ ಜಾಗದಲ್ಲಿ ನೀವು ನಿಲ್ಲಬಾರದು. ನಾನು ನಿಲ್ಲಿಸಿದಂತಹ ಜಾಗದಲ್ಲಿ ನೀವು ತೀವ್ರವಾಗಿ ಆಲೋಚನೆ ಮಾಡಬೇಕು ಅಂತನ್ನುವ ಕಾರಣದಿಂದ ನಾನು ನಿಲ್ಲಿಸಿ ನಿಲ್ಲಿಸಿ ಮಾತನಾಡುದು. ಹೇಳಿದರೆ ನಿಮಗೆ ಆಲೋಚನೆ ಮಾಡೋದಕ್ಕೆ ಅವಕಾಶವಿಲ್ಲದಷ್ಟು ವೇಗವಾಗಿ ನಾನು ಮಾತನಾಡಬಲ್ಲೆ ಗೊತ್ತೇನು. ಮಾತೆಲ್ಲ ಮುಗಿದ ಮೇಲೆ ಅದೇನು ನಡೀತು ಅಂತ ನೀವು ಬೆರಗಾಗಬೇಕು ಅಷ್ಟೇ. ಆದರೆ ಈಗ ನನ್ನ ಉಪನ್ಯಾಸವನ್ನು ಕೇಳಿದ ಮೇಲೆ ನೀವು ಹೊರಗಡೆ ಹೋಗುವಾಗ ನಿಮ್ಮ ಆಲೋಚನೆ, ನನ್ನ ಆಲೋಚನೆ, ಪರಮಾತ್ಮನ ಆಲೋಚನೆ ಎಲ್ಲ ಸೇರಿದ್ದು ನಿಮ್ಮ ಮನಸ್ಸಲ್ಲಿ ಮೂರ್ತಿಮತ್ತಾಗಿದ್ದುಕೊಂಡು ಅದು ಕೆಲಸ ಮಾಡ್ತದೆ, ಅದು ಪ್ರಯೋಜನವನ್ನು ಕೊಡ್ತದೆ. ನೀವೆಲ್ಲರೂ ಯೋಗಿಗಳಾಗೋದಕ್ಕೆ ಪ್ರಯತ್ನ ಪಡ್ತೀರಿ, ನಿಜವಾದ ಅರ್ಥದಲ್ಲಿ ಶ್ರೇಷ್ಠ ಯೋಗಿಗಳಾಗೋದಕ್ಕೆ ಪ್ರಯತ್ನ ಪಡ್ತೀರಿ. ಹಾಗೆ ಭಜನೆ ಮಾಡ್ತಾ, ಭಜನೆ ಭಗವಂತನ ನಾಮವನ್ನು ಭಜಿಸುವುದು, ಭಗವಂತನ ನಾಮವನ್ನು ಭಜಿಸುವುದು. ಆ ನಾಮವನ್ನು ಈಗ ಒಮ್ಮೆ ಭಜಿಸುವ, ಭಜಿಸುತ್ತಾ ಭಜಿಸುತ್ತಾ ನಾವು ಈ ಉಪನ್ಯಾಸವನ್ನು ಮುಗಿಸೋಣ. ಇವತ್ತು ಧ್ಯಾನ ಇಲ್ಲ. ಶ್ರೀಕೃಷ್ಣ ಏನು ಹೇಳ್ದ, ಭಜಿಸಿ ಭಜನೆ ಮಾಡಿ.
ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೆ ರಾಮ ಹರೆ ಕೃಷ್ಣ ರಾಧೇ ಗೋವಿಂದ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ
ಇಲ್ಲಿ ರಾಧೆ ರಾಧೆ ತನ್ನ ಮನಸ್ಸನ್ನು ಧಾರಾವತ್ತಾಗಿ ಶ್ರೀಕೃಷ್ಣನ ಕಡೆಗೆ ಹರಿಸಿದವಳು ಧಾರಾ ಅದರಿಂದಲೇ ಅವಳು ರಾಧಾ ಶ್ರೀಕೃಷ್ಣನಲ್ಲಿಯೇ ಸಂಪೂರ್ಣ ತನ್ಮಯಳಾದವಳು ಅದರಿಂದಲೇ ನೋಡಿ ರುಕ್ಮಿಣಿ ಕೃಷ್ಣ ಅಂತಿಲ್ವೇ ಇಲ್ಲ ರಾಧಾಕೃಷ್ಣ ಅಂತ ಹೇಳ್ತಕ್ಕಂಥ ಮಾತು ಜಾಸ್ತಿ ಇದೆ ನೋಡಿ ಹೇಗಾಯ್ತದು ನನ್ನಲ್ಲಿ ಮನಸ್ಸನ್ನು ಇಟ್ಟವಳವಳು ಆದ್ರಿಂದ ನನ್ನ ಜೊತೆಯಲ್ಲಿಯೇ ಅವಳ ಹೆಸರು ಕೂಡ ಇರಬೇಕು
ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ರಾಧೆ ಗೋವಿಂದ ಭಜ ರಾಧೆ ಗೋಪಾಲ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ
ಈಗ ಇನ್ನೂ ಸ್ವಲ್ಪ ವೀರಾವೇಶದಿಂದ ಭಕ್ತಿಯ ಭಾವದಿಂದ ಭಕ್ತಿಯ ಆವೇಶದಿಂದ ಹಾಡಬಲ್ರ ನೋಡೋಣ
ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ 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 ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ಹರೆ ರಾಮ ಹರೆ ಕೃಷ್ಣ ರಾಧೆ ಗೋವಿಂದ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ 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 ನಮೋ ಗೌರಿ ನಾರಾಯಣಿ ಶ್ರೀ